ಅಧ್ಯಾಯ 32. ರಾಸ ನೃತ್ಯ ವರ್ಣನೆ. ತಮ್ಮನ್ನು ಸಮಾಧಾನ ಮಾಡಲು ದೇವೋತ್ತಮ ಪರಮಪುರುಷನಾದ ಕೃಷ್ಣನು ಹೇಳಿದ ಮಾತುಗಳನ್ನು ಕೇಳಿ ಗೋಪಿಯರಿಗೆ ಬಹು ಸಂತೋಷವಾಯಿತು. ಅವನ ಮಾತುಗಳನ್ನು ಕೇಳಿ ಮಾತ್ರವಲ್ಲ, ದೇವೋತ್ತಮ ಪರಮಪುರುಷನ ಕೈಕಾಲುಗಳನ್ನು ಮುಟ್ಟಿ ಅವರು ವಿರಹ ವೇದನೆಯನ್ನು ಕಳೆದುಕೊಂಡರು. ಇದಾದ ನಂತರ ದೇವೋತ್ತಮ ಪರಮಪುರುಷನು ತನ್ನ ರಾಸ ನೃತ್ಯವನ್ನು ಪ್ರಾರಂಭಿಸಿದ. ಅನೇಕ ಹುಡುಗಿಯರ ಮಧ್ಯೆ ಒಬ್ಬ ಪುರುಷನು ನರ್ತಿಸಿದಾಗ ಅದಕ್ಕೆ ರಾಸನೃತ್ಯ ಎಂದು ಹೆಸರು. ಮೂರು ಲೋಕಗಳಲ್ಲಿಯೂ ಅತ್ಯಂತ ಲಾವಣ್ಯವತಿಯರಾದ ಮತ್ತು ಭಾಗ್ಯಶಾಲಿಗಳಾದ ಹುಡುಗಿಯರ ಮಧ್ಯೆ ಕೃಷ್ಣನು ನರ್ತಿಸಲು ಪ್ರಾರಂಭಿಸಿದನು. ಅವನಿಂದ ಅಷ್ಟೊಂದು ಆಕರ್ಷಿತರಾಗಿದ್ದ ವೃಂದಾವನದ ಗೋಪಿಯರು ಅವನೊಡನೆ ಕೈಯಲ್ಲಿ ಕೈ ಹಿಡಿದು ನೃತ್ಯ ಮಾಡಿದರು. ಕೃಷ್ಣನ ರಾಸನೃತ್ಯವನ್ನು ನೃತ್ಯಕೂಟದ ನೃತ್ಯ ಅಥವಾ ಶಿಷ್ಟ ಸಮಾಜದ ನೃತ್ಯದಂತಹ ಯಾವುದೇ ಪ್ರಾಪಂಚಿಕ ನೃತ್ಯದೊಡನೆ ಹೋಲಿಸಬಾರದು. ರಾಸ ನೃತ್ಯವು ಸಂಪೂರ್ಣವಾಗಿ ಆಧ್ಯಾತ್ಮಿಕವಾದದ್ದು. ಈ ಸಂಗತಿಯನ್ನು ಸ್ಪಷ್ಟ ಮಾಡುವುದಕ್ಕಾಗಿ ಪರಮಯೋಗಿಯಾದ ಕೃಷ್ಣನು ಹಲವು ರೂಪಗಳಾಗಿ ವಿಸ್ತರಿಸಿಕೊಂಡು ಪ್ರತಿಯೊಬ್ಬ ಗೋಪಿಯ ಪಕ್ಕದಲ್ಲಿ ನಿಂತನು. ತನ್ನ ಎರಡು ಪಕ್ಕಗಳಲ್ಲಿದ್ದ ಗೋಪಿಯರ ಭುಜಗಳ ಮೇಲೆ ಕೈಗಳನ್ನಿಟ್ಟು ಅವನು ನರ್ತಿಸಲು ಪ್ರಾರಂಭಿಸಿದನು. ಕೃಷ್ಣನ ಯೋಗದ ವಿಸ್ತರಣೆಗಳನ್ನು ಗೋಪಿಯರು ಕಾಣಲಿಲ್ಲ. ಏಕೆಂದರೆ ಪ್ರತಿಯೊಬ್ಬ ಗೋಪಿಗೂ ಕೃಷ್ಣನು ಒಬ್ಬನೇ ಆಗಿ ಕಾಣಿಸಿಕೊಂಡನು. ಕೃಷ್ಣನು ತನ್ನೊಬ್ಬಳೊಂದಿಗೆ ಮಾತ್ರ ನೃತ್ಯ ಮಾಡುತ್ತಿದ್ದಾನೆ ಎಂದು ಪ್ರತಿಯೊಬ್ಬ ಗೋಪಿಯು ಭಾವಿಸಿಕೊಂಡಳು. ಕೃಷ್ಣನು ಗೋಪಿಯರೊಂದಿಗೆ ಮಾಡುವ ಅದ್ಭುತ ನೃತ್ಯವನ್ನು ಕಾಣಲು ಬಯಸಿದ ಸ್ವರ್ಗಲೋಕದ ನಿವಾಸಿಗಳು ತುಂಬಿದ ವಿಮಾನಗಳು ಮೇಲೆ ಹಾರುತ್ತಿದ್ದವು. ಗಂಧರ್ವರು ಕಿನ್ನರರು ಹಾಡಲು ಪ್ರಾರಂಭಿಸಿದರು. ಗಂಧರ್ವರು ತಮ್ಮ ಪತ್ನಿಯರೊಂದಿಗೆ ಹೂಮಳೆಗರೆಯಲು ಪ್ರಾರಂಭಿಸಿದರು. ಗೋಪಿಯರೂ ಕೃಷ್ಣನೂ ಒಟ್ಟಿಗೆ ನೃತ್ಯ ಮಾಡುತ್ತಿದ್ದಾಗ ಅವರ ಗೆಜ್ಜೆಗಳ ಮತ್ತು ಬಳೆಗಳ ನಿನಾದದಿಂದ ಬಹು ಆನಂದಕರವಾದ ಇಂಪಾದ ಸಂಗೀತವೇ ಕೇಳಿಸಿತು. ನವರತ್ನ ಖಚಿತವಾದ ಬಂಗಾರದ ಸರದ ಮಧ್ಯೆ ಹೊಳೆಯುವ ಹಸಿರು ಛಾಯೆಯ ನೀಲಮಣಿಯಂತೆ ಕೃಷ್ಣನು ಕಾಣುತ್ತಿದ್ದನು. ಕೃಷ್ಣನೂ ಗೋಪಿಯರೂ ನೃತ್ಯ ಮಾಡಿದಾಗ ಅಸಾಧಾರಣ ದೇಹ ಲಕ್ಷಣಗಳು ಕಂಡವು. ಅವರ ಕಾಲುಗಳ ಚಲನೆ, ಒಬ್ಬರು ಇನ್ನೊಬ್ಬರ ಮೇಲೆ ಕೈಗಳನ್ನಿರಿಸುವುದು, ಅವರ ಹುಬ್ಬುಗಳ ಚಲನೆ, ಅವರ ಮಂದಸ್ಮಿತ, ಗೋಪಿಯರ ಎದೆಗಳ ಚಲನೆ ಮತ್ತು ಅವರ ಉಡುಪು, ಅವರ ಬೆಂಡೋಲೆಗಳು, ಅವರ ಗಲ್ಲಗಳು, ಹೂಗಳನ್ನು ಮುಡಿದಿದ್ದ ಅವರ ಕೂದಲು, ಅವರು ಹಾಡುತ್ತಾ ನೃತ್ಯ ಮಾಡುತ್ತಿದ್ದಂತೆ ಒಟ್ಟಾಗಿ ಇವೆಲ್ಲವೂ ಮೋಡಗಳು, ಗುಡುಗು, ಹಿಮ ಮತ್ತು ಮಿಂಚಿನಂತೆ ಕಂಡವು. ಕೃಷ್ಣನ ದೇಹ ಲಕ್ಷಣಗಳು ಮೋಡಗಳ ಗುಂಪಿನಂತೆಯೇ ಇದ್ದವು. ಗೋಪಿಯರ ಹಾಡುಗಳು ಗುಡುಗಿನಂತಿದ್ದವು. ಅವರ ಲಾವಣ್ಯವು ಆಕಾಶದಲ್ಲಿ ಕಾಣಿಸಿಕೊಳ್ಳುವ ಮಿಂಚಿನಂತಿದ್ದವು ಮತ್ತು ಅವರ ಮುಖಗಳ ಮೇಲೆ ಕಾಣುತ್ತಿದ್ದ ಬೆವರ ಹನಿಗಳು ಬೀಳುತ್ತಿದ್ದ ಹಿಮಗಳಂತೆ ಕಂಡವು. ಹೀಗೆ ಕೃಷ್ಣನೂ ಗೋಪಿಯರೂ ನೃತ್ಯದಲ್ಲಿ ಸಂಪೂರ್ಣವಾಗಿ ಭಾಗವಹಿಸಿದರು. ಕೃಷ್ಣನೊಡನೆ ಇನ್ನೂ ಹೆಚ್ಚು ಹೆಚ್ಚಾಗಿ ಸುಖಿಸಬೇಕೆಂಬ ಗೋಪಿಯರ ಬಯಕೆಯಿಂದ ಅವರ ಕೊರಳುಗಳಿಗೆ ಕೆಂಪು ಛಾಯೆ ಬಂದಿತು. ಅವರನ್ನು ತೃಪ್ತಿಗೊಳಿಸಲು ಕೃಷ್ಣನು ಅವರ ಸಂಗೀತಕ್ಕೆ ತಾಳ ಹಾಕಲು ಪ್ರಾರಂಭಿಸಿದನು. ವಾಸ್ತವವಾಗಿ ಇಡೀ ಪ್ರಪಂಚವೇ ಕೃಷ್ಣ ಗಾನದಿಂದ ತುಂಬಿ ಹೋಗಿದೆ. ಆದರೆ ಬೇರೆ ಬೇರೆ ಬಗೆಯ ಜೀವಿಗಳು ಅದನ್ನು ಬೇರೆ ಬೇರೆ ರೀತಿಗಳಲ್ಲಿ ಮೆಚ್ಚಿಕೊಳ್ಳುತ್ತಾರೆ. ಇದನ್ನು ಭಗವದ್ಗೀತೆಯು ದೃಢಪಡಿಸಿದೆ. ಯೇ ಯಥಾ ಮಾಂ ಪ್ರಪದ್ಯಂತೆ, ಕೃಷ್ಣನು ನೃತ್ಯ ಮಾಡುತ್ತಿದ್ದಾನೆ. ಪ್ರತಿಯೊಂದು ಜೀವಿಯೂ ನೃತ್ಯ ಮಾಡುತ್ತಿದೆ. ಆದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ವಾಸ ಮಾಡುವುದಕ್ಕೂ ಭೌತಿಕ ಜಗತ್ತಿನಲ್ಲಿ ವಾಸ ಮಾಡುವುದಕ್ಕೂ ವ್ಯತ್ಯಾಸವಿದೆ. ಕೃಷ್ಣನು ಪರಮ ನರ್ತಕ, ಪ್ರತಿಯೊಬ್ಬರೂ ಅವನ ಆಳುಗಳು ಎಂದು ಚೈತನ್ಯ ಚರಿತಾಮೃತವು ಇದನ್ನು ವರ್ಣಿಸಿದೆ. ಪ್ರತಿಯೊಬ್ಬರೂ ಕೃಷ್ಣನ ನರ್ತನವನ್ನು ಅನುಕರಿಸಲು ಪ್ರಯತ್ನಿಸುತ್ತಿದ್ದಾರೆ. ಕೃಷ್ಣ ಪ್ರಜ್ಞೆಯಲ್ಲಿರುವವರು ಕೃಷ್ಣನ ನೃತ್ಯಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸುತ್ತಾರೆ. ಸ್ವತಂತ್ರವಾಗಿ ನೃತ್ಯ ಮಾಡಲು ಅವರು ಪ್ರಯತ್ನಿಸುವುದಿಲ್ಲ. ಆದರೆ ಭೌತಿಕ ಜಗತ್ತಿನಲ್ಲಿರುವವರು ದೇವೋತ್ತಮ ಪರಮ ಪುರುಷರಾಗಿ ಕೃಷ್ಣನನ್ನು ಅನುಕರಿಸಲು ಪ್ರಾರಂಭಿಸುತ್ತಾರೆ. ಜೀವಿಗಳು ಕೃಷ್ಣನ ಮಾಯೆ ಆಜ್ಞೆಯಂತೆ ನರ್ತಿಸುತ್ತಾರೆ. ತಾವು ಕೃಷ್ಣನಿಗೆ ಸಮಾನ ಎಂದುಕೊಳ್ಳುತ್ತಾರೆ. ಇದು ವಾಸ್ತವಾಂಶವಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿ ಈ ತಪ್ಪು ಗ್ರಹಿಕೆಯಿಲ್ಲ. ಏಕೆಂದರೆ ಕೃಷ್ಣ ಪ್ರಜ್ಞೆಯಲ್ಲಿರುವವನಿಗೆ ಕೃಷ್ಣನೇ ಪರಮಪ್ರಭು ಮತ್ತು ಪ್ರತಿಯೊಬ್ಬನೂ ಅವನ ಸೇವಕ ಎನ್ನುವುದು ತಿಳಿದಿದೆ. ನೃತ್ಯ ಮಾಡಬೇಕಾದದ್ದು ದೇವೋತ್ತಮ ಪರಮ ಪುರುಷನನ್ನು ಅನುಕರಿಸಲು ಅಥವಾ ಅವನಿಗೆ ಸಮಾನರಾಗಲು ಅಲ್ಲ, ಕೃಷ್ಣನನ್ನು ಸಂತೋಷಪಡಿಸುವುದಕ್ಕೆ. ಗೋಪಿಯರು ಕೃಷ್ಣನನ್ನು ಸಂತೋಷಪಡಿಸಲು ಬಯಸಿದರು. ಆದುದರಿಂದ ಕೃಷ್ಣನು ಹಾಡಿದಾಗ ಅವರು ಸಂತೋಷಿಸಿ ಸೊಗಸಾಗಿದೆ ಸೊಗಸಾಗಿದೆ ಎಂದು ಅವನನ್ನು ಪ್ರೋತ್ಸಾಹಿಸಿದರು. ಕೆಲವೊಮ್ಮೆ ಅವನ ಸಂತೋಷಕ್ಕಾಗಿ ಅವರು ಮಧುರವಾಗಿ ಹಾಡಿದರು. ಅವನು ಅವರ ಸಂಗೀತವನ್ನು ಹೊಗಳಿದ. ಗೋಪಿಯರಲ್ಲಿ ಕೆಲವರು ನೃತ್ಯ ಮತ್ತು ದೇಹದ ಚಲನೆಗಳಿಂದ ಆಯಾಸಗೊಂಡಾಗ ಅವರು ತಮ್ಮ ಕೈಗಳನ್ನು ಕೃಷ್ಣನ ಭುಜಗಳ ಮೇಲೆ ಇರಿಸಿದರು. ಆಗ ಅವರ ಕೂದಲುಗಳು ಬಿಚ್ಚಿ ಹೂವುಗಳು ನೆಲಕ್ಕೆ ಬಿದ್ದವು. ಅವರು ಕೃಷ್ಣನ ಭುಜದ ಮೇಲೆ ಕೈಯನ್ನಿಟ್ಟಾಗ ತಾವರೆ ಇತರ ಸುಗಂಧ ಪುಷ್ಪಗಳು ಮತ್ತು ಶ್ರೀಗಂಧಗಳಿಂದಾಗಿ ಅವನ ದೇಹದಿಂದ ಹೊರಹೊಮ್ಮುತ್ತಿದ್ದ ಸುವಾಸನೆಗೆ ಅವರು ಮನಸೋತರು. ಅವರಲ್ಲಿ ಅವನ ಆಕರ್ಷಣೆಯು ತುಂಬಿಹೋಯಿತು. ಅವರು ಒಬ್ಬರನ್ನೊಬ್ಬರು ಚುಂಬಿಸಲು ಪ್ರಾರಂಭಿಸಿದರು. ಕೆಲವರು ಕೃಷ್ಣನ ಕೆನ್ನೆಗೆ ತಮ್ಮ ಕೆನ್ನೆಯನ್ನಿಟ್ಟರು. ಕೃಷ್ಣನು ತನ್ನ ಬಾಯಿಂದ ಅಗೆದ ತಾಂಬೂಲವನ್ನು ಕೊಡಲು ಪ್ರಾರಂಭಿಸಿದ. ಅವರು ಮುತ್ತುಕೊಟ್ಟು ತಮ್ಮ ಬಾಯ ತಾಂಬೂಲದೊಂದಿಗೆ ವಿನಿಮಯ ಮಾಡಿಕೊಂಡು ಸಂತೋಷಪಟ್ಟರು. ಆ ತಾಂಬೂಲವನ್ನು ಸ್ವೀಕರಿಸಿ ಗೋಪಿಯರು ಆಧ್ಯಾತ್ಮಿಕವಾಗಿ ಮುನ್ನಡೆದರು. ಬಹಳ ಹೊತ್ತು ಹಾಡಿ ನೃತ್ಯ ಮಾಡಿ ಗೋಪಿಯರು ಬಹು ಆಯಾಸಗೊಂಡರು. ಆಯಾಸವನ್ನು ಪರಿಹಾರ ಮಾಡಿಕೊಳ್ಳಲು ಅವರು ಕೃಷ್ಣನ ಕೈಯನ್ನು ತೆಗೆದುಕೊಂಡು ತಮ್ಮ ಉಬ್ಬಿದ ಸ್ತನದ ಮೇಲೆ ಇಟ್ಟುಕೊಂಡರು. ಕೃಷ್ಣನ ಕೈಯೂ ಗೋಪಿಯರ ಸ್ತನಗಳೂ ಎಂದೆಂದೂ ಮಂಗಳಕರವಾದವು. ಲಕ್ಷ್ಮಿಯ ಪತಿಯಾದ ಕೃಷ್ಣನ ಸಹವಾಸದಲ್ಲಿ ಗೋಪಿಯರು ಎಷ್ಟು ಸುಖಿಸಿದರೆಂದರೆ ತಮಗೆ ಪ್ರಪಂಚದಲ್ಲಿ ಬೇರೆ ಗಂಡ ಇದ್ದಾನೆ ಎನ್ನುವುದನ್ನೇ ಮರೆತುಬಿಟ್ಟರು. ಕೃಷ್ಣನ ತೋಳುಗಳು ಆಲಂಗಿಸಿರಲು ಅವನೊಡನೆ ಹಾಡುತ್ತಾ ನರ್ತಿಸುತ್ತಾ ಅವರು ಎಲ್ಲವನ್ನೂ ಮರೆತುಬಿಟ್ಟರು. ಕೃಷ್ಣನೊಡನೆ ನರ್ತಿಸುತ್ತಿದ್ದ ಗೋಪಿಯರ ಸೌಂದರ್ಯವನ್ನು ಶ್ರೀಮದ್ ಭಾಗವತವು ಹೀಗೆ ವರ್ಣಿಸುತ್ತದೆ. ಅವರು ಎರಡು ಕಿವಿಗಳ ಮೇಲೆ ತಾವರೆ ಹೂವುಗಳಿದ್ದವು ಮತ್ತು ಅವರ ಮುಖಗಳು ತೇಯ್ದ ಶ್ರೀಗಂಧದಿಂದ ಅಲಂಕೃತವಾಗಿದ್ದವು. ಅವರು ತಿಲಕವನ್ನು ಧರಿಸಿದ್ದರು. ಮುಗುಳ್ನಗೆ ನಗುತ್ತಿದ್ದ ಅವರ ಬಾಯಿಯ ಮೇಲೆ ಬೆವರ ಹನಿಗಳಿದ್ದವು. ಕಾಲಂದುಗೆ ಮತ್ತು ಬಳೆಗಳ ಝಣ ಝಣ ಶಬ್ದವಾಗುತ್ತಿತ್ತು. ಅವರ ಕೂದಲಿನಿಂದ ಹೂವುಗಳು ಕೃಷ್ಣನ ಚರಣ ಕಮಲಗಳ ಮೇಲೆ ಬೀಳುತ್ತಿದ್ದವು. ಕೃಷ್ಣನಿಗೆ ಬಹಳ ತೃಪ್ತಿಯಾಯಿ. ಬ್ರಹ್ಮ ಸಂಹಿತೆಯಲ್ಲಿ ಹೇಳಿರುವಂತೆ ಈ ಗೋಪಿಯರೆಲ್ಲ ಕೃಷ್ಣನ ಹ್ಲಾದಿನಿ ಶಕ್ತಿಯ ವಿಸ್ತರಣೆಗಳು. ಅವರ ದೇಹಗಳನ್ನು ಕೈಯಿಂದ ಮುಟ್ಟಿ ಅವರ ಆಕರ್ಷಕ ಕಣ್ಣುಗಳನ್ನು ನೋಡುತ್ತಾ ಕೃಷ್ಣನು ಮಗುವು ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬದ ಜೊತೆ ಆಡಿ ಸಂತೋಷಪಡುವಂತೆ ಸಂತೋಷಿಸಿದನು. ಕೃಷ್ಣನು ಅವರ ದೇಹಗಳ ವಿವಿಧ ಭಾಗಗಳನ್ನು ಮುಟ್ಟುತ್ತಿದ್ದಾಗ ಗೋಪಿಯರಲ್ಲಿ ಆಧ್ಯಾತ್ಮಿಕ ಶಕ್ತಿಯು ಉಕ್ಕಿ ಹರಿಯಿತು. ತಮ್ಮ ಉಡುಪುಗಳನ್ನು ಸರಿಪಡಿಸಿಕೊಳ್ಳಲು ಅವರು ಪ್ರಯತ್ನಿಸಿದರೂ ಅವು ಸಡಿಲವಾಗುತ್ತಿದ್ದವು. ಅವರ ಕೂದಲು ಮತ್ತು ಉಡುಪುಗಳು ಚದುರಿದವು. ಕೃಷ್ಣನ ಸಹವಾಸದಲ್ಲಿ ಅವರು ತಮ್ಮನ್ನು ತಾವೇ ಮರೆತಾಗ ಅವರ ಆಭರಣಗಳು ಸಡಿಲವಾದವು. ರಾಸನೃತ್ಯದಲ್ಲಿ ಕೃಷ್ಣನು ಗೋಪಿಯರೊಡನೆ ಸುಖಿಸುತ್ತಿದ್ದಾಗ ಅಚ್ಚರಿಗೊಂಡ ದೇವತೆಗಳೂ ಅವರ ಪತ್ನಿಯರೂ ಆಕಾಶದಲ್ಲಿ ನೆರೆದರು. ಒಂದು ಬಗೆಯ ಕಾಮವನ್ನು ಅನುಭವಿಸಿದ ಚಂದ್ರನು ನೃತ್ಯವನ್ನು ವೀಕ್ಷಿಸಿದನು ಮತ್ತು ಸ್ತಂಭೀಭೂತನಾದನು. ಕೃಷ್ಣನು ತಮ್ಮ ಪತಿಯಾಗಬೇಕೆಂದು ಗೋಪಿಯರು ಕಾತ್ಯಾಯನೀ ದೇವಿಯನ್ನು ಪ್ರಾರ್ಥಿಸಿದ್ದರು. ಎಷ್ಟು ಮಂದಿ ಗೋಪಿಯರಿದ್ದರೋ ಅಷ್ಟು ರೂಪಗಳಲ್ಲಿ ತನ್ನನ್ನು ವಿಸ್ತರಿಸಿಕೊಂಡು ಕೃಷ್ಣನು ಗಂಡನಂತೆಯೇ ಅವರೊಡನೆ ಸುಖಿಸಿ ಅವರ ಬಯಕೆಯನ್ನು ತೃಪ್ತಿಪಡಿಸಿದನು. ಕೃಷ್ಣನು ಆತ್ಮಾರಾಮ ಎಂದು ಶುಕಮುನಿಗಳು ಹೇಳಿದ್ದಾರೆ. ಅವನ ತೃಪ್ತಿಗೆ ಬೇರೆ ಯಾರ ಅಗತ್ಯವೂ ಇಲ್ಲ. ಗೋಪಿಯರು ಕೃಷ್ಣನು ತಮ್ಮ ಪತಿಯಾಗಬೇಕೆಂದು ಬಯಸಿದುದರಿಂದ ಅವರ ಅಪೇಕ್ಷೆಯನ್ನು ಪೂರೈಸಿದನು. ತನ್ನೊಡನೆ ನರ್ತಿಸಿ ಗೋಪಿಯರಿಗೆ ಆಯಾಸವಾಯಿತು ಎಂದು ಕಂಡಾಗ ಕೂಡಲೇ ಅವನು ಅವರ ಆಯಾಸವು ಪರಿಹಾರವಾಗುವಂತೆ ತನ್ನ ಕೈಗಳಿಂದ ಅವರ ಮುಖಗಳನ್ನು ಸವರಿದನು. ಕೃಷ್ಣನ ದಯಾಮಯ ಆತಿಥ್ಯಕ್ಕೆ ಪ್ರತಿಯಾಗಿ ಗೋಪಿಯರು ಅವನ ಕಡೆ ಪ್ರೇಮದಿಂದ ನೋಡಿದರು. ಕೃಷ್ಣನ ಹಸ್ತದ ಮಂಗಳ ಸ್ಪರ್ಶದಿಂದ ಅವರಿಗೆ ತಡೆಯಲಾರದ ಸಂತೋಷವಾಯಿತು. ನಸುನಗುತ್ತಿದ್ದ ಅವರ ಗಲ್ಲಗಳು ಸೌಂದರ್ಯದಿಂದ ಬೆಳಗಿದವು. ಅವರು ಅಲೌಕಿಕ ಆನಂದದಿಂದ ಅವನ ಮಹಿಮೆಯನ್ನು ಕುರಿತು ಹಾಡಲು ಪ್ರಾರಂಭಿಸಿದರು. ಪರಿಶುದ್ಧ ಭಕ್ತೆಯರಾದ ಗೋಪಿಯರು ಕೃಷ್ಣನ ಸಹವಾಸವನ್ನು ಸವಿದಷ್ಟೂ ಅವನ ಮಹಿಮೆಗಳು ಅವರಿಗೆ ಅರ್ಥವಾದವು. ಹೀಗೆ ಅವರು ಅವನಿಗೆ ಸ್ಪಂದಿಸಿದರು. ಕೃಷ್ಣನ ದಿವ್ಯ ಲೀಲೆಗಳ ಮಹಿಮೆಯನ್ನು ಹಾಡಿ ಅವನನ್ನು ತೃಪ್ತಿಪಡಿಸಲು ಗೋಪಿಯರು ಬಯಸಿದರು. ಕೃಷ್ಣನು ದೇವೋತ್ತಮ ಪರಮಪುರುಷ, ಎಲ್ಲ ಒಡೆಯರ ಒಡೆಯ. ಅವನು ತಮ್ಮ ವಿಷಯದಲ್ಲಿ ತೋರಿಸಿದ ಅಸಾಧಾರಣ ಕೃಪೆಗಾಗಿ ಗೋಪಿಯರು ಅವನನ್ನು ಪೂಜಿಸಲು ಬಯಸಿದರು. ರಾಸನೃತ್ಯದ ಆಯಾಸವನ್ನು ಪರಿಹರಿಸಿಕೊಳ್ಳಲು ಗೋಪಿಯರೂ ಕೃಷ್ಣನೂ ಯಮುನಾ ನದಿಯ ನೀರನ್ನು ಪ್ರವೇಶಿಸಿದರು. ಅವರು ಕೃಷ್ಣನ ದೇಹವನ್ನು ಆಲಂಗಿಸಿದುದರಿಂದ ಗೋಪಿಯರ ಕೊರಳಿನ ಲಿಲಿ ಹೂಗಳ ಹಾರಗಳು ತುಂಡು ತುಂಡಾಗಿದ್ದವು. ಅವರ ಸ್ತನಗಳ ಕುಂಕುಮದಿಂದ ಹೂಗಳಿಗೆ ಕೆಂಪು ಛಾಯೆ ಬಂದಿತ್ತು. ಝಯಂಕರಿಸುವ ದುಂಬಿಗಳು ಹೂಗಳಿಂದ ಜೇನನ್ನು ಪಡೆಯಲು ಮರ್ಮರ ಧ್ವನಿ ಮಾಡುತ್ತಿದ್ದವು. ಗಂಡಾನೆಯು ಅನೇಕ ಹೆಣ್ಣಾನೆಗಳೊಂದಿಗೆ ಸರೋವರವನ್ನು ಪ್ರವೇಶಿಸುವಂತೆ ಕೃಷ್ಣನೂ ಗೋಪಿಯರೂ ಯಮುನಾ ನದಿಯ ನೀರನ್ನು ಪ್ರವೇಶಿಸಿದರು. ನೀರಿನಲ್ಲಿ ಆಟವಾಡುತ್ತಾ ಪರಸ್ಪರರ ಸಹವಾಸದಲ್ಲಿ ಸುಖಿಸುತ್ತಾ ಮತ್ತು ರಾಸ ನೃತ್ಯದ ಆಯಾಸವನ್ನು ಪರಿಹರಿಸಿಕೊಳ್ಳುತ್ತಾ ಗೋಪಿಯರೂ ಕೃಷ್ಣನೂ ತಮ್ಮ ಪ್ರತ್ಯೇಕ ಇರವನ್ನೇ ಮರೆತು ಬಿಟ್ಟರು. ಮುಗುಳ್ನಗೆ ನಗುತ್ತಾ ಗೋಪಿಯರು ಕೃಷ್ಣನ ದೇಹದ ಮೇಲೆ ನೀರನ್ನು ಎರಚಲು ಪ್ರಾರಂಭಿಸಿದರು. ಕೃಷ್ಣನಿಗೆ ಇದರಿಂದ ಸಂತೋಷವಾಯಿತು. ಸರಸ ಸಂಭಾಷಣೆಯಲ್ಲಿ ಮತ್ತು ನೀರನ್ನು ಎರಚುವುದರಲ್ಲಿ ಕೃಷ್ಣನು ಸಂತೋಷ ಪಡುತ್ತಿದ್ದಾಗ ಸ್ವರ್ಗಲೋಕದ ದೇವತೆಗಳು ಹೂ ಮಳೆಗರೆದರು. ಹೀಗೆ ದೇವತೆಗಳು ಪರಮಭೋಕ್ತವಾದ ಕೃಷ್ಣನ ಸೊಗಸಾದ ರಾಸನೃತ್ಯವನ್ನು ಯಮುನಾ ನದಿಯ ನೀರಿನಲ್ಲಿ ಗೋಪಿಯರೊಡನೆ ಅವನ ಲೀಲೆಗಳನ್ನು ಪ್ರಶಂಸಿಸಿದರು. ಇದರ ನಂತರ ಶ್ರೀಕೃಷ್ಣನೂ ಗೋಪಿಯರೂ ನದಿಯಿಂದ ಮೇಲಕ್ಕೆ ಬಂದು ಯಮುನಾ ತೀರದಲ್ಲಿ ನಿಧಾನವಾಗಿ ನಡೆದಾಡಲು ಪ್ರಾರಂಭಿಸಿದರು. ಸೊಗಸಾದ ತಂಗಾಳಿ ಬೀಸುತ್ತಿತ್ತು. ನೀರಿನಲ್ಲಿ ಮತ್ತು ಭೂಮಿಯ ಮೇಲೆ ಇದ್ದ ಬಗೆ ಬಗೆಯ ಹೂಗಳ ಕಂಪನ್ನು ಅದು ಕೊಂಡೊಯ್ಯುತ್ತಿತ್ತು. ಯಮುನಾ ತೀರದಲ್ಲಿ ನಡೆದಾಡುವಾಗ ಕೃಷ್ಣನು ಹಲವು ಬಗೆಯ ಕವನಗಳನ್ನು ಹಾಡಿದನು. ಹೀಗೆ ಕೃಷ್ಣನು ಶರದ್ ಋತುವಿನ ಹಿತವಾದ ಬೆಳದಿಂಗಳಿನಲ್ಲಿ ಗೋಪಿಯರ ಸಹವಾಸವನ್ನು ಸವಿದನು. ಶರದ್ ಋತುವಿನಲ್ಲಿ ಕಾಮವು ವಿಶೇಷವಾಗಿ ಉಕ್ಕುತ್ತದೆ. ಆದರೆ ಗೋಪಿಯರೊಡನೆ ಕೃಷ್ಣನ ಸಖ್ಯದ ವಿಶಿಷ್ಟ ಸಂಗತಿಯೆಂದರೆ ಕಾಮದ ಪ್ರಶ್ನೆಯೇ ಇರಲಿಲ್ಲ. ಶುಕಮುನಿಗಳು ಭಾಗವತದಲ್ಲಿ ಸ್ಪಷ್ಟವಾಗಿ ಹೇಳಿರುವಂತೆ ಅದು ಅವರುದ್ಧ ಸೌರತಃ, ಎಂದರೆ ಕಾಮವನ್ನು ಸಂಪೂರ್ಣವಾಗಿ ನಿಯಂತ್ರಿಸಲಾಗಿತ್ತು. ಶ್ರೀಕೃಷ್ಣನು ಗೋಪಿಯರೊಂದಿಗೆ ನೃತ್ಯ ಮಾಡುವುದಕ್ಕೂ ಭೌತಿಕ ಜಗತ್ತಿನಲ್ಲಿ ಜೀವಿಗಳು ಮಾಡುವ ಸಾಮಾನ್ಯ ನೃತ್ಯಕ್ಕೂ ವ್ಯತ್ಯಾಸವಿದೆ. ರಾಸ ನೃತ್ಯ ಮತ್ತು ಕೃಷ್ಣ ಗೋಪಿಯರ ಸಹವಾಸ, ಇವುಗಳನ್ನು ಕುರಿತು ಬರಬಹುದಾದ ಇನ್ನಷ್ಟು ತಪ್ಪು ತಿಳಿವಳಿಕೆಗಳನ್ನು ನಿವಾರಿಸಲು ಶ್ರೀಮದ್ ಭಾಗವತವನ್ನು ಕೇಳುತ್ತಿದ್ದ ಪರೀಕ್ಷಿತ್ ಮಹಾರಾಜನು ಶುಕಮುನಿಗಳಿಗೆ ಹೀಗೆ ಹೇಳಿದನು. ಧರ್ಮದ ನಿಯಂತ್ರಕ ತತ್ವಗಳನ್ನು ಸ್ಥಾಪಿಸಲು ಮತ್ತು ಅಧರ್ಮಿಗಳ ದರ್ಪವನ್ನು ಅಡಗಿಸಲು ಕೃಷ್ಣನು ಭೂಮಿಯ ಮೇಲೆ ಅವತರಿಸಿದನು. ಆದರೆ ಕೃಷ್ಣ ಮತ್ತು ಗೋಪಿಯರ ವರ್ತನೆಯು ಭೌತಿಕ ಜಗತ್ತಿನ ಅಧಾರ್ಮಿಕ ತತ್ವಗಳಿಗೆ ಪ್ರೋತ್ಸಾಹ ಕೊಡಬಹುದು. ನಡುರಾತ್ರಿಯಲ್ಲಿ ಪರಪತ್ನಿಯರ ಸಹವಾಸದಲ್ಲಿ ಸುಖಿಸುತ್ತಾ ಅವನು ಹೀಗೆ ನಡೆದುಕೊಂಡನೆಂಬುದು ನನಗೆ ತುಂಬ ಆಶ್ಚರ್ಯವನ್ನುಂಟು ಮಾಡಿದೆ. ಶುಕಮುನಿಗಳು ಪರೀಕ್ಷಿತ್ ಮಹಾರಾಜನ ಈ ಮಾತುಗಳನ್ನು ಬಹುವಾಗಿ ಮೆಚ್ಚಿಕೊಂಡರು. ಕೃಷ್ಣನ ಸ್ಥಾನದಲ್ಲಿ ತಾವು ಇದ್ದು ತರುಣಿಯರ ಮತ್ತು ಸ್ತ್ರೀಯರ ಸಹವಾಸವನ್ನು ಸವಿಯುವ ಮಾಯಾವಾದಿ ನಿರಾಕಾರವಾದಿಗಳ ಹೇಯ ಕೃತ್ಯಗಳು ನಡೆಯುವ ಮೊದಲೇ ಶುಕಮುನಿಯವರ ಉತ್ತರವು ಅವುಗಳನ್ನು ಕಲ್ಪಿಸಿಕೊಂಡಿತು. ಮೂಲ ವೈದಿಕ ಆದೇಶಗಳು ಯಾವ ಪುರುಷನೂ ತನ್ನ ಹೆಂಡತಿಯನ್ನು ಬಿಟ್ಟು ಬೇರೆ ಯಾವ ಹೆಂಗಸಿನೊಂದಿಗೂ ಕಾಮತೃಪ್ತಿಯನ್ನು ಪಡೆದುಕೊಳ್ಳಲು ಒಪ್ಪಿಗೆ ಕೊಡುವುದಿಲ್ಲ. ಕೃಷ್ಣನು ಗೋಪಿಯರನ್ನು ಮೆಚ್ಚಿಕೊಂಡ ರೀತಿಯಿಂದ ಈ ಆದೇಶಗಳ ಸ್ಪಷ್ಟ ಉಲ್ಲಂಘನೆಯಾದಂತೆ ಕಂಡಿತು. ಶುಕಮುನಿಗಳಿಂದ ಪರೀಕ್ಷಿತ್ ಮಹಾರಾಜನು ಸಮಗ್ರ ಸನ್ನಿವೇಶವನ್ನು ಅರ್ಥ ಮಾಡಿಕೊಂಡನು. ಆದರೂ ಕೃಷ್ಣ ಮತ್ತು ಗೋಪಿಯರ ರಾಸ ನೃತ್ಯದ ಅಲೌಕಿಕ ಸ್ವರೂಪವನ್ನು ಸ್ಪಷ್ಟ ಮಾಡಲು ತನ್ನ ಆಶ್ಚರ್ಯವನ್ನು ವ್ಯಕ್ತ ಮಾಡಿದನು. ಪ್ರಾಕೃತ ಸಹಜೀಯರು ಸ್ವೇಚ್ಛೆಯಾಗಿ ಸ್ತ್ರೀಯರ ಸಹವಾಸದಲ್ಲಿರುವುದನ್ನು ತಡೆಯಲು ಇದು ಬಹುಮುಖ್ಯವಾದದ್ದು. ತನ್ನ ಮಾತಿನಲ್ಲಿ ವಿವರಿಸಬೇಕಾದ ಹಲವು ಮುಖ್ಯ ಪದಗಳನ್ನು ಪರೀಕ್ಷಿತ್ ಮಹಾರಾಜನು ಬಳಸಿದ್ದಾನೆ. ಮೊದಲನೇ ಪದ ಜುಗುಪ್ಸಿತಂ, ಎಂದರೆ ಜುಗುಪ್ಸೆ ಹುಟ್ಟುವಂಥವದು. ಪರೀಕ್ಷಿತ್ ಮಹಾರಾಜನ ಮೊದಲನೆಯ ಸಂದೇಹ ಹೀಗಿದೆ: ಕೃಷ್ಣನು ಧಾರ್ಮಿಕ ತತ್ವಗಳ ಸಂಸ್ಥಾಪನೆಗಾಗಿ ಅವತರಿಸಿ ಬಂದ ದೇವೋತ್ತಮ ಪರಮಪುರುಷ, ಹೀಗಿರುವಾಗ ನಡುರಾತ್ರಿಯಲ್ಲಿ ಪರಪತ್ನಿಯರೊಂದಿಗೆ ನೃತ್ಯ, ಆಲಿಂಗನ ಮತ್ತು ಚುಂಬನಗಳನ್ನು ಸವಿದಿದ್ದು ಏಕೆ? ವೈದಿಕ ಆದೇಶಗಳ ಪ್ರಕಾರ ಇದಕ್ಕೆ ಅನುಮತಿ ಇಲ್ಲ. ಗೋಪಿಯರು ಮೊಟ್ಟ ಮೊದಲು ತನ್ನೆಡೆಗೆ ಬಂದಾಗ ಅವರಿಗೆ ಮನೆಗಳಿಗೆ ಹಿಂದಿರುಗುವಂತೆ ಆದೇಶ ಮಾಡಿದನು. ಪರಪತ್ನಿಯರನ್ನು ಅಥವಾ ತರುಣಿಯರನ್ನು ಕರೆದು ಅವರೊಂದಿಗೆ ನೃತ್ಯವನ್ನು ಸವಿಯುವುದು ವೇದಗಳ ಪ್ರಕಾರ ಜುಗುಪ್ಸೆಯನ್ನುಂಟು ಮಾಡುವಂಥದ್ದು. ಇದನ್ನು ಕೃಷ್ಣನು ಏಕೆ ಮಾಡಬೇಕಾಗಿತ್ತು? ಇಲ್ಲಿ ಬಳಸಿರುವ ಇನ್ನೊಂದು ಪದ ಆಪ್ತಕಾಮ. ತರುಣಿಯರೊಡನೆ ಕೃಷ್ಣನು ಕಾಮದಿಂದ ನಡೆದುಕೊಂಡನೆಂದು ಕೆಲವರು ಭಾವಿಸಬಹುದು. ಆದರೆ ಪರೀಕ್ಷಿತ್ ಮಹಾರಾಜನು ಇದು ಸಾಧ್ಯವಲ್ಲ ಎಂದು ಹೇಳಿದ. ಕೃಷ್ಣನು ಕಾಮಿಯಾಗಲಾರ. ಮೊದಲನೆಯದಾಗಿ ವ್ಯಾವಹಾರಿಕ ಲೆಕ್ಕಾಚಾರದಂತೆ ಅವನಿಗೆ 8 ವರ್ಷ ವಯಸ್ಸು ಮಾತ್ರ. ಆ ವಯಸ್ಸಿನ ಹುಡುಗನು ಕಾಮಿಯಾಗಲಾರ. ಆಪ್ತಕಾಮ ಎಂದರೆ ದೇವೋತ್ತಮ ಪರಮಪುರುಷನು ಸ್ವಯಂ ತೃಪ್ತನು. ಅವನಿಗೆ ಕಾಮವಿದ್ದರೂ ಅದರ ತೃಪ್ತಿಗೆ ಇತರರ ಸಹಾಯದ ಅಗತ್ಯವಿಲ್ಲ. ಇನ್ನೊಂದು ಅಂಶವೆಂದರೆ ಅವನು ಸ್ವತಃ ಕಾಮಿಯಾಗಿಲ್ಲದಿದ್ದರೂ ಗೋಪಿಯರ ಕಾಮದಿಂದ ಅವನು ಪ್ರಚೋದಿತನಾಗಿರಬಹುದು. ಆದರೆ ಪರೀಕ್ಷಿತ್ ಮಹಾರಾಜನು ಇನ್ನೊಂದು ಶಬ್ದವನ್ನು ಬಳಸಿದನು. ಯದುಪತಿ, ಯದುವಂಶದಲ್ಲಿ ಅತ್ಯುನ್ನತ ವ್ಯಕ್ತಿ ಕೃಷ್ಣ ಎಂದು ಇದು ಸೂಚಿಸುತ್ತದೆ. ಯದುಕುಲದ ಅರಸರು ಬಹು ದೈವಭಕ್ತರು ಎಂದು ಜನರ ಭಾವನೆ. ಅವರ ಸಂತತಿಯವರು ಹಾಗೆಯೇ ಇದ್ದರು. ಆ ವಂಶದಲ್ಲಿ ಹುಟ್ಟಿದ ಕೃಷ್ಣನು ಗೋಪಿಯರಿಂದಲೇ ಆಗಲಿ ಪ್ರಚೋದಿತನಾಗುವುದು ಹೇಗೆ ಸಾಧ್ಯ? ಆದುದರಿಂದ ಜುಗುಪ್ಸೆ ತರುವಂತಹದು ಏನನ್ನೂ ಕೃಷ್ಣನು ಮಾಡುವುದು ಸಾಧ್ಯವಿಲ್ಲ ಎಂಬ ನಿರ್ಣಯಕ್ಕೆ ಬರಬೇಕಾಗುತ್ತದೆ. ಆದರೆ ಕೃಷ್ಣನು ಆ ರೀತಿಯಲ್ಲಿ ಏಕೆ ನಡೆದುಕೊಂಡ ಎಂದು ಪರೀಕ್ಷಿತ್ ಮಹಾರಾಜನಿಗೆ ಸಂದೇಹವಾಯಿತು. ಕೃಷ್ಣನ ನಿಜವಾದ ಉದ್ದೇಶವೇನು? ಶುಕಮುನಿಯವರೊಡನೆ ಮಾತನಾಡಿದಾಗ ಪರೀಕ್ಷಿತ್ ಮಹಾರಾಜನು ಬಳಸಿದ ಇನ್ನೊಂದು ಶಬ್ದ ಸುವ್ರತ. ಹೀಗೆಂದರೆ ಪುಣ್ಯ ಕಾರ್ಯಗಳನ್ನು ಮಾಡುವ ವ್ರತ. ಶುಕಮುನಿಗಳು ವಿದ್ವಾಂಸರು, ಬ್ರಹ್ಮಚಾರಿ. ಈ ಸನ್ನಿವೇಶದಲ್ಲಿ ಅವರು ಕಾಮದಲ್ಲಿ ಪ್ರವೃತ್ತರಾಗುವಂತಿಲ್ಲ. ಬ್ರಹ್ಮಚಾರಿಗಳಿಗೆ ಇದು ನಿಷಿದ್ಧ. ಶುಕಮುನಿಗಳಂತಹ ಬ್ರಹ್ಮಚಾರಿಯ ವಿಷಯ ಏನು ಹೇಳುವುದು? ಆದರೆ ರಾಸನೃತ್ಯದ ಸನ್ನಿವೇಶವು ಸಂದೇಹಕ್ಕೆ ಎಡೆಕೊಡುವಂತೆ ಇದ್ದುದರಿಂದ ಪರೀಕ್ಷಿತ್ ಮಹಾರಾಜನು ಸ್ಪಷ್ಟನೆಗಾಗಿ ಶುಕಮುನಿಗಳನ್ನು ಕೇಳಿದನು. ಶುಕಮುನಿಯವರು ಕೂಡಲೇ ಪರಮ ನಿಯಂತ್ರಕನು ಧಾರ್ಮಿಕ ತತ್ವಗಳನ್ನು ಉಲ್ಲಂಘಿಸುವುದು ಅವನ ಮಹಾಶಕ್ತಿಗೆ ಸಾಕ್ಷಿ ಎಂದು ಹೇಳಿದರು. ಉದಾಹರಣೆಗೆ, ಯಾವ ಅಸಹ್ಯದ ವಸ್ತುವನ್ನಾದರೂ ಬೆಂಕಿಯು ಸುಡಬಲ್ಲದು. ಇದು ಬೆಂಕಿಯ ಪರಮಾಧಿಕಾರದ ಗುರುತು. ಹಾಗೆಯೇ ಸೂರ್ಯನು ಮಲಮೂತ್ರಗಳಿಂದ ತೇವವನ್ನು ಹೀರಿಕೊಳ್ಳಬಲ್ಲ. ಅದರಿಂದ ಅವನಿಗೆ ಮೈಲಿಗೆಯಾಗುವುದಿಲ್ಲ. ಸೂರ್ಯನ ಪ್ರಕಾಶದ ಪ್ರಭಾವದಿಂದ ಮೈಲಿಗೆಯಾದ ಕಲ್ಮಶವಾದ ಸ್ಥಳವು ರೋಗಾಣು ಸೋಂಕನ್ನು ಕಳೆದುಕೊಂಡು ಸಂಸ್ಕಾರಗೊಳ್ಳುತ್ತದೆ. ಕೃಷ್ಣನು ಪರಮಾಧಿಕಾರಿಯಾದದ್ದರಿಂದ ಅವನ ಕಾರ್ಯಗಳನ್ನು ಅನುಕರಿಸಬೇಕು ಎಂದು ಯಾರಾದರೂ ವಾದಿಸಬಹುದು. ಇದಕ್ಕೆ ಉತ್ತರವಾಗಿ ಶುಕಮುನಿಗಳು ಈಶ್ವರನಾಮ್ ಅಥವಾ ಪರಮ ನಿಯಂತ್ರಕನು ಒಮ್ಮೊಮ್ಮೆ ತನ್ನ ಆದೇಶಗಳನ್ನು ತಾನೇ ಉಲ್ಲಂಘಿಸಬಹುದು, ಆದರೆ ಇದು ನಿಯಂತ್ರಕನಿಗೆ ಮಾತ್ರ ಸಾಧ್ಯ, ಅವನ ಅನುಯಾಯಿಗಳಿಗಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ನಿಯಂತ್ರಕನ ಅಸಾಮಾನ್ಯ ಮತ್ತು ಅಸಾಧಾರಣ ಕಾರ್ಯಗಳನ್ನು ಅನುಕರಿಸಲೇಬಾರದು. ವಾಸ್ತವವಾಗಿ ನಿಯಂತ್ರಕರಲ್ಲದ ಮತ್ತು ಬದ್ಧಜೀವಿಗಳಾದ ಹಿಂಬಾಲಕರು ನಿಯಂತ್ರಕನ ಅಸಾಧಾರಣ ಚಟುವಟಿಕೆಗಳನ್ನು ಅನುಕರಿಸುವ ಆಲೋಚನೆಯನ್ನು ಮಾಡಬಾರದು ಎಂದು ಶುಕಮುನಿಗಳು ಎಚ್ಚರಿಸಿದರು. ಮಾಯಾವಾದಿ ತತ್ವಶಾಸ್ತ್ರಜ್ಞನು ತಾನೇ ದೇವರು ಅಥವಾ ಕೃಷ್ಣ ಎಂದು ಸುಳ್ಳಾಗಿ ಹೇಳಿಕೊಳ್ಳಬಹುದು, ಆದರೆ ಅವನು ವಾಸ್ತವವಾಗಿ ಕೃಷ್ಣನು ಮಾಡಿದ ಕಾರ್ಯಗಳನ್ನು ಮಾಡಲಾರ. ರಾಸನೃತ್ಯವನ್ನು ಹುಸಿಯಾಗಿ ಅನುಕರಿಸುವಂತೆ ಅವನು ತನ್ನ ಹಿಂಬಾಲಕರನ್ನು ಒಪ್ಪಿಸಬಹುದು, ಆದರೆ ಅವನು ಗೋವರ್ಧನಗಿರಿಯನ್ನು ಎತ್ತಲಾರ. ರಾಸಲೀಲೆಯನ್ನು ಸವಿಯಲು ತಾವೇ ಕೃಷ್ಣರೆಂದು ನಟಿಸಿ ತಮ್ಮ ಹಿಂಬಾಲಕರಿಗೆ ಭ್ರಮೆಯನ್ನುಂಟು ಮಾಡಿದ ಮಾಯಾವಾದಿ ನೀಚರ ಹಲವಾರು ಅನುಭವಗಳು ನಮಗಿವೆ. ಅನೇಕ ಸಂದರ್ಭಗಳಲ್ಲಿ ಸರ್ಕಾರವು ಅವರನ್ನು ತಡೆದು ಬಂಧಿಸಿ ಶಿಕ್ಷಿಸಿದೆ. ಒರಿಸ್ಸದಲ್ಲಿ ತಾನೇ ವಿಷ್ಣುವಿನ ಅವತಾರ ಎಂದು ಹೇಳಿಕೊಂಡು ಚಿಕ್ಕ ಹುಡುಗಿಯರೊಂದಿಗೆ ರಾಸಲೀಲೆಯನ್ನು ಅನುಕರಿಸುತ್ತಿದ್ದ ಒಬ್ಬನನ್ನು ಠಾಕೂರ್ ಭಕ್ತಿ ವಿನೋದರು ಶಿಕ್ಷಿಸಿದರು. ಅವನ ವಿರುದ್ಧವಾಗಿ ಹಲವಾರು ದೂರುಗಳಿದ್ದವು. ಆ ಸಮಯದಲ್ಲಿ ಭಕ್ತಿ ವಿನೋದ ಠಾಕೂರರು ಮ್ಯಾಜಿಸ್ಟ್ರೇಟರಾಗಿದ್ದರು. ಆ ನೀಚನ ವ್ಯವಹಾರವನ್ನು ನಿರ್ವಹಿಸಲು ಸರ್ಕಾರವು ಅವರನ್ನು ನಿಯೋಜಿಸಿತು. ಅವರು ಅವನಿಗೆ ಉಗ್ರವಾದ ಶಿಕ್ಷೆಯನ್ನು ಕೊಟ್ಟರು. ರಾಸಲೀಲೆಯ ನೃತ್ಯವನ್ನು ಯಾರೂ ಅನುಕರಿಸಲು ಸಾಧ್ಯವಿಲ್ಲ, ಅದನ್ನು ಅನುಕರಿಸುವ ಯೋಚನೆಯನ್ನೂ ಸಹ ಯಾರೂ ಮಾಡಬಾರದು ಎಂದು ಶುಕಮುನಿಗಳು ಎಚ್ಚರಿಸಿದ್ದಾರೆ. ಮೂರ್ಖತನದಿಂದ ಯಾರಾದರೂ ಕೃಷ್ಣನ ರಾಸನೃತ್ಯವನ್ನು ಅನುಕರಿಸಲು ಪ್ರಯತ್ನಿಸಿದರೆ ಶಿವನು ವಿಷದ ಸಮುದ್ರವನ್ನೇ ಕುಡಿದುದನ್ನು ಅನುಕರಿಸಲು ಬಯಸುವವನಂತೆ ಅವನು ಸಾಯುತ್ತಾನೆ ಎಂದು ಅವರು ಸ್ಪಷ್ಟವಾಗಿ ಹೇಳುತ್ತಾರೆ. ಶಿವನು ವಿಷದ ಸಾಗರವನ್ನೇ ಕುಡಿದು ಅದನ್ನು ಕಂಠದಲ್ಲಿ ಧರಿಸಿದನು. ವಿಷದಿಂದ ಅವನ ಕಂಠವು ನೀಲಿಯಾಯಿತು. ಆದುದರಿಂದ ಶಿವನನ್ನು ನೀಲಕಂಠ ಎಂದು ಕರೆಯುತ್ತಾರೆ. ಆದರೆ ವಿಷವನ್ನು ಕುಡಿದು ಅಥವಾ ಗಾಂಜಾ ಸೇವಿಸಿ ಶಿವನನ್ನು ಅನುಕರಿಸಲು ಸಾಮಾನ್ಯರು ಪ್ರಯತ್ನಿಸಿದರೆ ಅವರು ಬಹು ಸ್ವಲ್ಪ ಕಾಲದಲ್ಲಿ ಸೋತು ಸಾಯುವುದು ಖಂಡಿತ. ಶ್ರೀಕೃಷ್ಣನು ಗೋಪಿಯರೊಡನೆ ವಿಹರಿಸಿದ್ದು ವಿಶೇಷ ಸನ್ನಿವೇಶಗಳಲ್ಲಿ. ಗೋಪಿಯರಲ್ಲಿ ಬಹುಮಂದಿ ಹಿಂದಿನ ಜನ್ಮದಲ್ಲಿ ಮಹಾಸಾಧುಗಳಾಗಿದ್ದರು, ವೇದಗಳಲ್ಲಿ ಪಾರಂಗತರಾಗಿದ್ದರು. ಶ್ರೀಕೃಷ್ಣನು ಶ್ರೀರಾಮಚಂದ್ರನಾಗಿ ಅವತರಿಸಿದಾಗ ಅವರು ಅವನೊಡನೆ ಸುಖಿಸಲು ಬಯಸಿದರು. ತಾನು ಕೃಷ್ಣನಾಗಿ ಹುಟ್ಟಿದಾಗ ಅವರ ಆಸೆಗಳು ಫಲಿಸುತ್ತವೆ ಎಂದು ಶ್ರೀರಾಮಚಂದ್ರನು ಅವರಿಗೆ ವರವನ್ನು ಕೊಟ್ಟನು. ಆದುದರಿಂದ ಶ್ರೀಕೃಷ್ಣನ ಅವತಾರದಲ್ಲಿ ಅವನೊಡನೆ ಸುಖಿಸಬೇಕೆಂಬ ಗೋಪಿಯರ ಹಂಬಲವು ಬಹುಕಾಲದ್ದು. ಆದುದರಿಂದ ಅವರು ಕೃಷ್ಣನು ತಮ್ಮ ಗಂಡನಾಗಬೇಕೆಂದು ಕಾತ್ಯಾಯನಿ ದೇವತೆಯ ಬಳಿ ಸಾರಿದರು. ಕೃಷ್ಣನ ಪರಮಾಧಿಕಾರವನ್ನು, ಅವನು ಭೌತಿಕ ಜಗತ್ತಿನ ನಿಯಮ ನಿಬಂಧನೆಗಳಿಗೆ ಬದ್ಧನಲ್ಲ ಎಂಬುದನ್ನು ತೋರಿಸಿಕೊಡುವ ಹಲವಾರು ಸನ್ನಿವೇಶಗಳಿವೆ. ವಿಶೇಷ ಸಂದರ್ಭಗಳಲ್ಲಿ ಭಕ್ತರಿಗೆ ಕೃಪೆ ಮಾಡಲು ಅವನು ತನ್ನ ಇಚ್ಛೆಯಂತೆ ನಡೆಯುತ್ತಾನೆ. ಇದು ಅವನಿಗೆ ಮಾತ್ರ ಸಾಧ್ಯ, ಏಕೆಂದರೆ ಅವನು ಪರಮ ನಿಯಂತ್ರಕ. ಸಾಮಾನ್ಯವಾಗಿ ಜನರು ಭಗವದ್ಗೀತೆಯಲ್ಲಿ ಕೃಷ್ಣನು ಮಾಡಿದ ಉಪದೇಶವನ್ನು ಅನುಸರಿಸಬೇಕು. ರಾಸನೃತ್ಯದಲ್ಲಿ ಕೃಷ್ಣನನ್ನು ಅನುಕರಿಸುವ ಯೋಚನೆಯನ್ನೇ ಮಾಡಬಾರದು. ಗೋವರ್ಧನಗಿರಿಯನ್ನು ಕೃಷ್ಣನು ಎತ್ತಿದ್ದು, ಪೂತನಿಯಂತಹ ಮಹಾರಾಕ್ಷಸಿಯನ್ನು ಕೊಂದದ್ದು ಇವೆಲ್ಲ ಸ್ಪಷ್ಟವಾಗಿ ಅಸಾಧಾರಣ ಕಾರ್ಯಗಳು. ಹಾಗೆಯೇ ರಾಸನೃತ್ಯವೂ ಅಸಾಧಾರಣ ಸಂಗತಿ. ಇದನ್ನು ಯಾವ ಸಾಮಾನ್ಯ ಮನುಷ್ಯನೂ ಅನುಕರಿಸಲು ಸಾಧ್ಯವಿಲ್ಲ. ಅರ್ಜುನನಂತೆ ತನ್ನ ವೃತ್ತಿಯ ಕರ್ತವ್ಯಗಳಲ್ಲಿ ನಿರತನಾದವನು ಕೃಷ್ಣನಿಗೆ ಒಪ್ಪಿಗೆಯಾಗುವಂತೆ ತನ್ನ ಕರ್ತವ್ಯವನ್ನು ಮಾಡಬೇಕು. ಅದು ಆತನ ಕೈಯಲ್ಲೇ ಇದೆ. ಅರ್ಜುನನು ಯೋಧ. ತನ್ನ ತೃಪ್ತಿಗಾಗಿ ಅವನು ಯುದ್ಧ ಮಾಡಬೇಕೆಂದು ಕೃಷ್ಣನು ಬಯಸಿದ. ಮೊದಲು ಯುದ್ಧ ಮಾಡಲು ಅರ್ಜುನನಿಗೆ ಇಷ್ಟವಿಲ್ಲದಿದ್ದರೂ ಅನಂತರ ಒಪ್ಪಿಕೊಂಡ. ಸಾಮಾನ್ಯ ಜನರು ತಮ್ಮ ಕರ್ತವ್ಯಗಳನ್ನು ಮಾಡಬೇಕು. ಅವರು ಮೇಲೆ ಎಗರಿ ಕೃಷ್ಣನನ್ನು ಅನುಕರಿಸಲು ಪ್ರಯತ್ನಿಸಿ ರಾಸಲೀಲೆಯಲ್ಲಿ ತೊಡಗಿ ತಮ್ಮ ವಿನಾಶವನ್ನು ತಂದುಕೊಳ್ಳಬಾರದು. ಕೃಷ್ಣನಿಗೆ ಯಾವುದೇ ಬಗೆಯ ವೈಯಕ್ತಿಕ ಆಸಕ್ತಿ ಇರಲಿಲ್ಲ ಎನ್ನುವುದನ್ನು ನಾವು ಖಂಡಿತವಾಗಿ ತಿಳಿದುಕೊಳ್ಳಬೇಕು. ಅವನು ಗೋಪಿಯರನ್ನು ಅರಸಲು ಹಾಗೆ ನಡೆದುಕೊಂಡ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ನಾಮಾಂ ಕರ್ಮಾಣಿ ಲಿಂಪಂತಿ. ಕೃಷ್ಣನು ತನ್ನ ಕಾರ್ಯಗಳ ಫಲವನ್ನು ಸವಿಯುವುದಿಲ್ಲ, ಅದರಿಂದ ನೋವನ್ನು ಅನುಭವಿಸುವುದಿಲ್ಲ. ಆದುದರಿಂದ ಅವನಿಗೆ ಅಧಾರ್ಮಿಕನಾಗಿ ನಡೆದುಕೊಳ್ಳಲು ಸಾಧ್ಯವಿಲ್ಲ. ಅವನು ಎಲ್ಲ ಕಾರ್ಯಗಳಿಗೂ ಧಾರ್ಮಿಕ ತತ್ವಗಳಿಗೂ ಅತೀತನಾದವನು. ಅವನಿಗೆ ಭೌತಿಕ ಪ್ರಕೃತಿಯ ಗುಣಗಳ ಲೇಪವಿಲ್ಲ. ಮನುಷ್ಯ ಸಮಾಜದಲ್ಲಿ ಆಗಲಿ, ಸ್ವರ್ಗಲೋಕದ ದೇವತೆಗಳ ಸಮಾಜದಲ್ಲಿಯೇ ಆಗಲಿ, ಇಲ್ಲವೇ ಕೆಳವರ್ಗದ ಜೀವರೂಪಗಳಲ್ಲಿಯೇ ಆಗಲಿ, ಅವನೇ ಎಲ್ಲ ಜೀವಿಗಳ ಪರಮ ನಿಯಂತ್ರಕ. ಎಲ್ಲ ಜೀವಿಗಳ ಮತ್ತು ಭೌತಿಕ ಪ್ರಕೃತಿಯ ನಿಯಂತ್ರಕನು ಅವನೇ. ಆದುದರಿಂದ ಧಾರ್ಮಿಕ ಅಥವಾ ಅಧಾರ್ಮಿಕ ತತ್ವಗಳಿಗೂ ಅವನಿಗೂ ಸಂಬಂಧವಿಲ್ಲ. ಎಲ್ಲ ಬದ್ಧ ಜೀವನವನ್ನು ಸಂಪೂರ್ಣವಾಗಿ ತೊಳೆದುಕೊಂಡ ಮಹಾತ್ಮರು ಮತ್ತು ಭಕ್ತರು ದೇವೋತ್ತಮ ಪರಮ ಪುರುಷನಾದ ಕೃಷ್ಣನನ್ನು ತಮ್ಮ ಹೃದಯಗಳಲ್ಲಿ ಇರಿಸಿಕೊಂಡು ಭೌತಿಕ ಜಗತ್ತಿನ ಕಶ್ಮಲದಲ್ಲಿಯೂ ನಿರಾತಂಕವಾಗಿ ಓಡಾಡಬಹುದು ಎಂದು ಶುಕಮುನಿಗಳು ನಿರ್ಣಯಿಸುತ್ತಾರೆ. ಈ ರೀತಿಯಲ್ಲಿ ಆ ಮಹಾತ್ಮರು ಮತ್ತು ಭಕ್ತರು ಭೌತಿಕ ಪ್ರಕೃತಿಯ ಗುಣಗಳಲ್ಲಿ ಸಂತೋಷ ಮತ್ತು ದುಃಖಗಳ ನಿಯಮಕ್ಕೆ ಒಳಗಾಗುವುದಿಲ್ಲ. ಹೀಗಿರುವಾಗ ತನ್ನ ಅಂತರಂಗ ಶಕ್ತಿಯಲ್ಲೇ ಕಾಣಿಸಿಕೊಳ್ಳುತ್ತಾ ಕೃಷ್ಣನು ಕರ್ಮದ ನಿಯಮಗಳಿಗೆ ಒಳಗಾಗುವುದು ಹೇಗೆ? ನಾನು ಅವತರಿಸಿದಾಗಲೆಲ್ಲ ತನ್ನ ಅಂತರಂಗ ಶಕ್ತಿಯಿಂದಲೇ ಅವತರಿಸುತ್ತೇನೆ. ಸಾಮಾನ್ಯ ಜೀವಿಯಂತೆ ನಾನು ಕರ್ಮದ ನಿಯಮಗಳಿಗೆ ಅನುಗುಣವಾಗಿ ದೇಹಧಾರಣೆ ಮಾಡಬೇಕಾಗಿಲ್ಲ ಎಂದು ಭಗವದ್ಗೀತೆಯಲ್ಲಿ ಪ್ರಭು ಸ್ಪಷ್ಟವಾಗಿ ಹೇಳಿದ್ದಾನೆ. ಬೇರೆ ಯಾವುದೇ ಜೀವಿಯು ತನ್ನ ಹಿಂದಿನ ಕರ್ಮಗಳಿಗೆ ಅನುಗುಣವಾಗಿ ಒಂದು ಬಗೆಯ ದೇಹವನ್ನು ಸ್ವೀಕರಿಸಲೇಬೇಕಾಗುತ್ತದೆ. ಆದರೆ ಕೃಷ್ಣನು ಕಾಣಿಸಿಕೊಂಡಾಗ ಅವನು ಯಾವಾಗಲೂ ಒಂದು ಶರೀರದಲ್ಲಿಯೇ ಕಾಣಿಸಿಕೊಳ್ಳುತ್ತಾನೆ. ಅದು ಅವನಿಗೆ ತನ್ನ ಹಿಂದಿನ ಕರ್ಮಗಳ ಫಲವಾಗಿ ಬಲಾತ್ಕಾರವಾಗಿ ಬಂದದ್ದಲ್ಲ. ಅವನ ಅಂತರಂಗ ಶಕ್ತಿಯು ನಿರ್ವಹಿಸುವ ಅವನ ಅಲೌಕಿಕ ಆನಂದಕ್ಕೆ ಅವನ ಶರೀರವು ಒಂದು ವಾಹನ. ಅವನು ಕರ್ಮದ ನಿಯಮಗಳಿಗೆ ಬದ್ಧನಲ್ಲ. ಮಾಯಾವಾದಿಯ ಅದ್ವೈತಿಯು ಪ್ರಕೃತಿಯ ನಿಯಮಗಳ ಬಲಾತ್ಕಾರದಿಂದ ಒಂದು ಬಗೆಯ ದೇಹವನ್ನು ಒಪ್ಪಿಕೊಳ್ಳಲೇಬೇಕಾಗುತ್ತದೆ. ಆದುದರಿಂದ ತಾನು ಕೃಷ್ಣನೊಡನೆ ಅಥವಾ ದೇವರೊಡನೆ ಒಂದು ಎಂದು ಅವನು ಹೇಳಿಕೊಳ್ಳುವುದು ಊಹೆಯನ್ನು ಅವಲಂಬಿಸಿದ್ದು ಅಷ್ಟೆ. ತಾವು ಕೃಷ್ಣನಿಗೆ ಸಮಾನ ಎಂದು ಹೇಳಿಕೊಂಡು ರಾಸಲೀಲೆಯನ್ನು ನಡೆಸುವವರು ಜನಸಾಮಾನ್ಯರಿಗೆ ಒಂದು ಅಪಾಯಕರವಾದ ಸನ್ನಿವೇಶವನ್ನು ಸೃಷ್ಟಿಸುತ್ತಾರೆ. ದೇವೋತ್ತಮ ಪರಮಪುರುಷನಾದ ಕೃಷ್ಣನು ಪರಮಾತ್ಮನಾಗಿ ಆಗಲೇ ಗೋಪಿಯರ ಮತ್ತವರ ಗಂಡಂದಿರ ದೇಹದಲ್ಲಿ ಇದ್ದಾನೆ. ಅವನು ಎಲ್ಲ ಜೀವಿಗಳಿಗೆ ಮಾರ್ಗದರ್ಶಕ. ಇದನ್ನು ಕಠ ಉಪನಿಷತ್ತು ದೃಢಪಡಿಸುತ್ತದೆ. ನಿತ್ಯೋ ನಿತ್ಯಾನಾಂ ಚೇತನ್ ಚೇತನಾನಾಂ. ದೇಹಗತ ಆತ್ಮಕ್ಕೆ ಕಾರ್ಯಪ್ರವೃತ್ತವಾಗುವಂತೆ ಪರಮಾತ್ಮನು ಆಜ್ಞೆ ಮಾಡುತ್ತಾನೆ. ಪರಮಾತ್ಮನೇ ಎಲ್ಲ ಕರ್ಮದ ಕರ್ತೃ ಮತ್ತು ಸಾಕ್ಷಿ. ಕೃಷ್ಣನು ಪ್ರತಿಯೊಬ್ಬರ ಹೃದಯದಲ್ಲಿಯೂ ಇದ್ದಾನೆ. ಎಲ್ಲ ಕರ್ಮಗಳೂ ಸ್ಮರಣೆ ವಿಸ್ಮರಣೆಗಳೂ ಅವನಿಂದ ಬರುತ್ತವೆ ಎಂದು ಭಗವದ್ಗೀತೆಯಲ್ಲಿ ದೃಢಪಡಿಸಿದೆ. ವೈದಿಕ ಜ್ಞಾನದಿಂದ ಅರಿಯಬಹುದಾದ ಮೂಲ ಪುರುಷ ಅವನು. ಅವನು ವೇದಾಂತದ ಕರ್ತೃ. ವೇದಾಂತವು ಅವನಿಗೆ ಪರಿಪೂರ್ಣವಾಗಿ ತಿಳಿದಿದೆ. ವೇದಾಂತಿಗಳು ಮತ್ತು ಮಾಯಾವಾದಿಗಳು ಎನ್ನಿಸಿಕೊಳ್ಳುವವರು ಕೃಷ್ಣನು ಇರುವಂತೆ ಅವನನ್ನು ಅರ್ಥ ಮಾಡಿಕೊಳ್ಳಲಾರರು. ತಮಗೆ ಅಧಿಕಾರವಿಲ್ಲದಿದ್ದರೂ ಕೃಷ್ಣನ ಕಾರ್ಯಗಳನ್ನು ಅನುಕರಣೆ ಮಾಡಿ ತಮ್ಮ ಹಿಂಬಾಲಕರನ್ನು ತಪ್ಪುದಾರಿಗೆ ಎಳೆಯುತ್ತಾರೆ. ಪ್ರತಿಯೊಬ್ಬನ ಪರಮಾತ್ಮನಾದ ಕೃಷ್ಣನು ಈಗಾಗಲೇ ಪ್ರತಿಯೊಬ್ಬನ ಹೃದಯದಲ್ಲೂ ಇದ್ದಾನೆ. ಆದುದರಿಂದ ಅವನು ಯಾರನ್ನಾದರೂ ನೋಡಿದರೆ ಅಥವಾ ಆಲಂಗಿಸಿದರೆ ಔಚಿತ್ಯದ ಪ್ರಶ್ನೆಯೇ ಇಲ್ಲ. ಕೃಷ್ಣನು ಬೇರೆಯವರನ್ನು ಅವಲಂಬಿಸದಿದ್ದರೆ ಅವನು ಜಗತ್ತಿನಲ್ಲಿ ನೀತಿವಾದಿಗಳು ಎಂದು ಕರೆಸಿಕೊಳ್ಳುವವರ ಮನಸ್ಸನ್ನು ಅಷ್ಟಾಗಿ ಕಲಕುವ ರೀತಿಯಲ್ಲಿ ಗೋಪಿಯರೊಂದಿಗೆ ವಿಹರಿಸಬೇಕೇಕೆ ಎಂದು ಕೆಲವರು ಪ್ರಶ್ನಿಸುತ್ತಾರೆ. ಇದಕ್ಕೆ ಉತ್ತರವೆಂದರೆ, ಇಂತಹ ಕೆಲಸ ಕಾರ್ಯಗಳು ಪತನಗೊಂಡ ಬದ್ಧ ಜೀವಿಗಳ ವಿಷಯದಲ್ಲಿ ವಿಶೇಷ ಕೃಪೆಯನ್ನು ತೋರಿಸುತ್ತವೆ. ಗೋಪಿಯರು ಅವನ ಅಂತರಂಗ ಶಕ್ತಿಯ ವಿಸ್ತರಣೆಗಳು. ಆದರೆ ಕೃಷ್ಣನು ರಾಸಲೀಲೆಯನ್ನು ಪ್ರದರ್ಶಿಸಲು ಬಯಸಿದ. ಆದುದರಿಂದ ಗೋಪಿಯರು ಸಾಮಾನ್ಯ ಮನುಷ್ಯರಾಗಿ ಕಾಣಿಸಿಕೊಂಡರು. ಭೌತಿಕ ಜಗತ್ತಿನಲ್ಲಿ ಸಂತೋಷವು ಕಟ್ಟಕಡೆಗೆ ಕಾಣಿಸಿಕೊಳ್ಳುವುದು ಸ್ತ್ರೀ ಪುರುಷರ ಲೈಂಗಿಕ ಆಕರ್ಷಣೆಯಾಗಿ. ಗಂಡಸು ಹೆಂಗಸರಿಂದ ಆಕರ್ಷಿತನಾಗಲು ಮಾತ್ರವೇ ಇದ್ದಾನೆ, ಹೆಂಗಸು ಗಂಡಸರಿಂದ ಆಕರ್ಷಿತಳಾಗಲು ಮಾತ್ರವೇ ಇದ್ದಾಳೆ. ಇದು ಭೌತಿಕ ಜೀವನದ ಮೂಲ ತತ್ವ. ಈ ಆಕರ್ಷಣೆಗಳು ಜೊತೆಯಾದ ಕೂಡಲೇ ಜನರು ಭೌತಿಕ ಅಸ್ತಿತ್ವದಲ್ಲಿ ಹೆಚ್ಚು ಹೆಚ್ಚಾಗಿ ಸಿಲುಕಿಕೊಳ್ಳುತ್ತಾರೆ. ಅವರಿಗೆ ವಿಶೇಷ ವರವಾಗಿ ಕೃಷ್ಣನು ಈ ರಾಸಲೀಲೆಯ ನೃತ್ಯವನ್ನು ತೋರಿಸುತ್ತಾನೆ. ಇದು ಬದ್ಧಾತ್ಮರನ್ನು ಆಕರ್ಷಿಸಲು ಮಾತ್ರ. ಅವರು ಕಾಮದಿಂದ ಬಹುಮಟ್ಟಿಗೆ ಆಕರ್ಷಿತರಾಗುವುದರಿಂದ ಅವರು ಕೃಷ್ಣನೊಡನೆ ಅದೇ ಬದುಕನ್ನು ಸವಿದು ಭೌತಿಕ ಸ್ಥಿತಿಯಿಂದ ಪಾರಾಗಬಹುದು. ಶ್ರೀಮದ್ ಭಾಗವತದ 2ನೇ ಸ್ಕಂದದಲ್ಲಿ ಪರೀಕ್ಷಿತ್ ಮಹಾರಾಜನು ಭಗವಾನ್ ಕೃಷ್ಣನ ಲೀಲೆಗಳು ಮತ್ತು ಕಾರ್ಯಗಳು ಬದ್ಧಾತ್ಮರಿಗೆ ಔಷಧವಿದ್ದಂತೆ ಎಂದು ವಿವರಿಸುತ್ತಾನೆ. ಅವರು ಕೃಷ್ಣನ ವಿಷಯ ಕೇಳಿದರೆ ಸಾಕು, ಭವರೋಗದಿಂದ ಬಿಡುಗಡೆಯಾಗುತ್ತಾರೆ. ಅವರು ಭೌತಿಕ ಸುಖಕ್ಕೆ ಅಂಟಿಕೊಂಡಿರುತ್ತಾರೆ ಮತ್ತು ಕಾಮಪ್ರಚೋದಕ ಸಾಹಿತ್ಯವನ್ನು ಓದುವ ಅಭ್ಯಾಸವನ್ನು ಮಾಡಿಕೊಂಡಿರುತ್ತಾರೆ. ಆದರೆ ಗೋಪಿಯರೊಡನೆ ಕೃಷ್ಣನ ಅಲೌಕಿಕ ಲೀಲೆಗಳನ್ನು ಕೇಳಿದರೆ ಅವರಿಗೆ ತಗುಲಿದ ಭೌತಿಕ ಮೈಲಿಗೆಯು ಹೋಗುತ್ತದೆ. ಅವರು ಹೇಗೆ ಕೇಳಬೇಕು ಮತ್ತು ಯಾರಿಂದ ಎನ್ನುವುದನ್ನು ಶುಕಮುನಿಗಳು ವಿವರಿಸುತ್ತಾರೆ. ಕಷ್ಟವೆಂದರೆ ಜಗತ್ತು ಮಾಯಾವಾದಿಗಳಿಂದ ತುಂಬಿ ಹೋಗಿದೆ ಮತ್ತು ಶ್ರೀಮದ್ ಭಾಗವತದ ಗಮಕಿಗಳಿಂದ ಮತ್ತು ಮಾಯಾವಾದ ಸಿದ್ಧಾಂತದ ಪರಿಣಾಮವನ್ನು ತಿಳಿಯದ ಜನರಿಂದ ಕೇಳಿದಾಗ ಅವರಿಗೆ ಗೊಂದಲವಾಗುತ್ತದೆ. ಜನಸಾಮಾನ್ಯರು ತಮ್ಮ ತಮ್ಮಲ್ಲೇ ರಾಸಲೀಲೆಯನ್ನು ಕುರಿತು ಚರ್ಚೆ ಮಾಡುವುದು ಒಳ್ಳೆಯದಲ್ಲ, ಏಕೆಂದರೆ ಅವರಿಗೆ ಮಾಯಾವಾದಿ ಸಿದ್ಧಾಂತದ ಲೇಪವಿರುತ್ತದೆ. ಆದರೆ ತಜ್ಞನಾದವನು ವಿವರಿಸಿದರೆ ಕೇಳುವವರು ಕ್ರಮೇಣ ಕೃಷ್ಣ ಪ್ರಜ್ಞೆಯ ಮಟ್ಟಕ್ಕೆ ಏರುತ್ತಾರೆ ಮತ್ತು ಭೌತಿಕ ಜಗತ್ತಿನಿಂದ ಕಶ್ಮಲಗೊಂಡ ಜೀವನದಿಂದ ಮುಕ್ತರಾಗುತ್ತಾರೆ. ಇನ್ನೊಂದು ಮುಖ್ಯವಾದ ಅಂಶವೆಂದರೆ ಕೃಷ್ಣನೊಡನೆ ನೃತ್ಯ ಮಾಡಿದ ಗೋಪಿಯರೆಲ್ಲ ತಮ್ಮ ಭೌತಿಕ ಶರೀರಗಳಲ್ಲಿರಲಿಲ್ಲ, ಅವರು ತಮ್ಮ ಆಧ್ಯಾತ್ಮಿಕ ಶರೀರಗಳಲ್ಲಿ ಕೃಷ್ಣನೊಡನೆ ನೃತ್ಯ ಮಾಡಿದರು. ಅವರ ಗಂಡಂದಿರೆಲ್ಲ ತಮ್ಮ ಹೆಂಡತಿಯರು ತಮ್ಮ ಪಕ್ಕದಲ್ಲಿಯೇ ನಿದ್ರಿಸುತ್ತಿದ್ದಾರೆ ಎಂದು ಭಾವಿಸಿದ್ದರು. ಗೋಪಿಯರ ಗಂಡಂದಿರು ಎನ್ನಿಸಿಕೊಂಡವರು ಆಗಲೇ ಕೃಷ್ಣನ ಬಹಿರಂಗ ಶಕ್ತಿಯಿಂದ ಮೋಹ ಪರವಶರಾಗಿದ್ದರು. ಈ ಶಕ್ತಿಯ ಕಾರಣದಿಂದಲೇ ತಮ್ಮ ಪತ್ನಿಯರು ಕೃಷ್ಣನೊಡನೆ ನೃತ್ಯ ಮಾಡಲು ಹೋಗಿದ್ದಾರೆ ಎನ್ನುವುದು ಅವರಿಗೆ ತಿಳಿಯಲಿಲ್ಲ. ಹಾಗಿದ್ದ ಮೇಲೆ ಕೃಷ್ಣನು ಪರಪತ್ನಿಯರೊಂದಿಗೆ ನೃತ್ಯವನ್ನು ಮಾಡಿದ ಎನ್ನುವುದಕ್ಕೆ ಆಧಾರವೇನು? ಗೋಪಿಯರ ಗಂಡಂದಿರಿಗೆ ಸೇರಿದ್ದ ದೇಹಗಳು ಹಾಸಿಗೆಯಲ್ಲಿ ಮಲಗಿದ್ದವು, ಆದರೆ ಕೃಷ್ಣನ ಭಾಗವಾಗಿದ್ದ ಆಧ್ಯಾತ್ಮಿಕ ಅಂಶಗಳು ಅವನೊಡನೆ ನೃತ್ಯ ಮಾಡುತ್ತಿದ್ದವು. ಕೃಷ್ಣನು ಪರಮ ಪುರುಷ, ಸಂಪೂರ್ಣ ಆತ್ಮ, ಮತ್ತು ಅವನು ಗೋಪಿಯರ ಆಧ್ಯಾತ್ಮಿಕ ಶರೀರಗಳೊಂದಿಗೆ ನೃತ್ಯ ಮಾಡಿದ. ಆದ್ದರಿಂದ ಕೃಷ್ಣನನ್ನು ಆಕ್ಷೇಪಣೆ ಮಾಡಲು ಯಾವ ಕಾರಣವೂ ಇಲ್ಲ. ರಾಸನೃತ್ಯವು ಮುಗಿದ ನಂತರ ರಾತ್ರಿ ಹೋಗಿ ಬ್ರಾಹ್ಮೀ ಮುಹೂರ್ತವು ಎಂದರೆ ಬ್ರಹ್ಮನ ರಾತ್ರಿ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಅತ್ಯಂತ ದೀರ್ಘವಾದ ಅವಧಿ ಪ್ರಾರಂಭವಾಯಿತು. ಬ್ರಾಹ್ಮೀ ಮುಹೂರ್ತವು ಸೂರ್ಯೋದಯಕ್ಕೆ ಸುಮಾರು 1.5 ಗಂಟೆಗಳ ಕಾಲ ಮುಂಚೆಯೇ ಆಗುತ್ತದೆ. ಯಾರೇ ಆಗಲಿ ಆ ಹೊತ್ತಿಗೆ ಎದ್ದು ಪ್ರಾತರ್ವಿಧಿಗಳನ್ನು ಮುಗಿಸಿ ಮಂಗಳಾರತಿಯನ್ನು ಮಾಡಿ ಹರೇ ಕೃಷ್ಣ ಮಂತ್ರದ ಸಂಕೀರ್ತನ ಮಾಡಿ ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡಬೇಕು. ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಇದು ಬಹಳ ಅನುಕೂಲವಾದ ಸಮಯ. ಈ ಶುಭಗಳಿಗೆಯು ಬಂದಾಗ ಕೃಷ್ಣನು ಗೋಪಿಯರಿಗೆ ಹೋಗುವಂತೆ ಹೇಳಿದನು. ಅವನ ಸಹವಾಸವನ್ನು ಬಿಟ್ಟು ಹೋಗಲು ಅವರಿಗೆ ಇಷ್ಟವಿಲ್ಲದಿದ್ದರೂ ಅವರು ಅವನಿಗೆ ವಿಧೇಯರಾಗಿದ್ದರು ಮತ್ತು ಅವನಿಗೆ ಪ್ರಿಯರಾಗಿದ್ದರು. ಮನೆಗೆ ಹೋಗುವಂತೆ ಕೃಷ್ಣನು ಅವರಿಗೆ ಹೇಳುತ್ತಲೇ ಅವರು ಹೊರಟು ಮನೆಗಳಿಗೆ ಹಿಂದಿರುಗಿದರು. ರಾಸಲೀಲೆಯ ಪ್ರಸಂಗವನ್ನು ಶುಕಮುನಿಯವರು ಹೀಗೆ ಮುಕ್ತಾಯ ಮಾಡುತ್ತಾರೆ. ವಿಷ್ಣುವೇ ಆದ ಕೃಷ್ಣ ಮತ್ತು ಅವನ ಶಕ್ತಿಯ ವಿಸ್ತರಣೆಗಳಾದ ಗೋಪಿಯರ ಲೀಲೆಗಳನ್ನು ಕುರಿತು ಯೋಗ್ಯವಾದವರಿಂದ ಕೇಳಿದರೆ, ಹಾಗೆ ಕೇಳಿದವನು ಅತ್ಯಂತ ಅಪಾಯಕಾರಿ ರೋಗವಾದ ಕಾಮದಿಂದ ಬಿಡುಗಡೆಯಾಗುತ್ತಾನೆ. ಯಾರಾದರೂ ರಾಸಲೀಲೆಯನ್ನೇ ಕೇಳಿದರೆ ಅಂತಹವನು ಲೈಂಗಿಕ ಜೀವನದ ಕಾಮಾಪೇಕ್ಷೆಯಿಂದ ಸಂಪೂರ್ಣವಾಗಿ ಬಿಡುಗಡೆಯನ್ನು ಹೊಂದಿ ಆಧ್ಯಾತ್ಮಿಕ ಅರಿವಿನ ಅತ್ಯುನ್ನತ ಮಟ್ಟಕ್ಕೆ ಏರುತ್ತಾನೆ. ಸಾಮಾನ್ಯವಾಗಿ ಜನರು ಮಾಯಾವಾದಿಗಳಿಂದ ಕೇಳಿ ತಾವೇ ಮಾಯಾವಾದಿಗಳಾಗಿರುವುದರಿಂದ ಹೆಚ್ಚು ಹೆಚ್ಚಾಗಿ ಲೈಂಗಿಕ ಜೀವನದಲ್ಲಿ ಸಿಲುಕಿಕೊಳ್ಳುತ್ತಾರೆ. ಬದ್ಧಜೀವಿಯು ರಾಸಲೀಲಾ ನೃತ್ಯದ ವಿಷಯವನ್ನು ಅಧಿಕಾರವಿರುವ ಗುರುವಿನಿಂದ ತಿಳಿದುಕೊಳ್ಳಬೇಕು ಮತ್ತು ಅವನಿಂದ ಶಿಕ್ಷಣವನ್ನು ಪಡೆಯಬೇಕು. ಆಗ ಅವನಿಗೆ ಸನ್ನಿವೇಶವು ಸಮಗ್ರವಾಗಿ ಅರ್ಥವಾಗುತ್ತದೆ. ಇದರಿಂದ ಮನುಷ್ಯನು ಆಧ್ಯಾತ್ಮಿಕ ಬದುಕಿನ ಅತ್ಯುನ್ನತ ಮಟ್ಟಕ್ಕೆ ಏರಬಹುದು, ಇಲ್ಲವಾದರೆ ಕಷ್ಟಕ್ಕೆ ಸಿಕ್ಕಿಕೊಳ್ಳುತ್ತಾನೆ. ಭೌತಿಕ ಕಾಮವು ಒಂದು ಬಗೆಯ ಹೃದಯದ ರೋಗ. ಬದ್ಧ ಆತ್ಮದ ಭೌತಿಕ ಹೃದ್ರೋಗವನ್ನು ಗುಣಪಡಿಸಲು ರಾಸಲೀಲಾ ನೃತ್ಯದ ವಿಷಯವನ್ನು ಕೇಳಬೇಕೆಂದು ಸೂಚಿಸಿದೆ. ಆದರೆ ಇದನ್ನು ನಿರಾಕಾರವಾದಿ ದುಷ್ಟರಿಂದ ಕೇಳಬಾರದು. ಸರಿಯಾದವರಿಂದ ಕೇಳಿ ಸರಿಯಾಗಿ ಅರ್ಥ ಮಾಡಿಕೊಂಡರೆ ಅಂತಹ ಮನುಷ್ಯನ ಸನ್ನಿವೇಶವು ಬೇರೆಯಾಗುತ್ತದೆ. ಆಧ್ಯಾತ್ಮಿಕ ಬದುಕಿನಲ್ಲಿ ಶಿಕ್ಷಣ ಪಡೆದವನನ್ನು ಶುಕಮುನಿಗಳು ಶ್ರದ್ಧಾನ್ವಿತ ಎಂದು ಕರೆಯುತ್ತಾರೆ. ಶ್ರದ್ಧೆಯೇ ಆರಂಭ. ಕೃಷ್ಣನು ದೇವೋತ್ತಮ ಪರಮಪುರುಷ, ಅವನೇ ಪರಮಾತ್ಮ ಎನ್ನುವ ನಂಬಿಕೆಯನ್ನು ಬೆಳೆಸಿಕೊಂಡವನು ವರ್ಣಿಸಲೂ ಬಲ್ಲ, ಕೇಳಲೂ ಬಲ್ಲ. ಶುಕಮುನಿಗಳು ಅನುಶೃಣುಯಾತ್ ಎನ್ನುವ ಪದವನ್ನು ಬಳಸಿದ್ದಾರೆ. ಗುರು ಶಿಷ್ಯ ಪರಂಪರೆಯಿಂದ ಕೇಳಿ ತಿಳಿದುಕೊಳ್ಳಬೇಕು. ಅನು ಎಂದರೆ ಅನುಸರಿಸುವುದು, ಅನು ಎಂದರೆ ಸದಾ. ಆದುದರಿಂದ ಯಾವಾಗಲೂ ಗುರು ಶಿಷ್ಯ ಪರಂಪರೆಯನ್ನು ಅನುಸರಿಸಬೇಕು. ಯಾರೋ ಗಮಕಿಯಿಂದ, ಮಾಯಾವಾದಿಯಿಂದ ಅಥವಾ ಸಾಮಾನ್ಯ ಮನುಷ್ಯನಿಂದ ಕೇಳಬಾರದು. ಅನುಶೃಣುಯಾತ್ ಎಂದರೆ ಗುರು ಶಿಷ್ಯ ಪರಂಪರೆಯಲ್ಲಿದ್ದು ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ನಿರತನಾಗಿದ್ದು ಅಧಿಕಾರವುಳ್ಳ ಮನುಷ್ಯನಿಂದ ಕೇಳಬೇಕು ಎಂದರ್ಥ. ಈ ರೀತಿಯಲ್ಲಿ ಕೇಳಲು ಮನುಷ್ಯನು ಬಯಸಿದಾಗ ನಿಶ್ಚಯವಾಗಿ ಪರಿಣಾಮವಾಗುತ್ತದೆ. ರಾಸಲೀಲೆಯನ್ನು ಕೇಳುವುದರಿಂದ ಮನುಷ್ಯನು ಆಧ್ಯಾತ್ಮಿಕ ಜೀವನದ ಅತ್ಯುನ್ನತ ಸ್ಥಾನಕ್ಕೇರುತ್ತಾನೆ. ಶುಕಮುನಿಗಳು ಎರಡು ನಿರ್ದಿಷ್ಟ ಪದಗಳನ್ನು ಬಳಸುತ್ತಾರೆ, ಭಕ್ತಿಂ ಮತ್ತು ಪರಾಂ. ಭಕ್ತಿಂ ಪರಾಂ ಎಂದರೆ ನವಶಿಷ್ಯನ ಮಟ್ಟದಿಂದ ಮೇಲ್ಮಟ್ಟದ ಭಕ್ತಿಪೂರ್ವಕ ಸೇವೆಯನ್ನು ನಡೆಸುವುದು. ಭಕ್ತಿ ಸಿದ್ಧಾಂತವನ್ನು ತಿಳಿಯದೇ ದೇವಾಲಯದ ಪೂಜೆಗೆ ಆಕರ್ಷಿತರಾದವರು ನವಶಿಷ್ಯರ ಪಟ್ಟದಲ್ಲಿರುತ್ತಾರೆ. ಈ ಬಗೆಯ ಭಕ್ತಿಯು ಪರಿಪೂರ್ಣ ಹಂತವಲ್ಲ. ಭಕ್ತಿಪೂರ್ವಕ ಸೇವೆಯ ಪರಿಪೂರ್ಣ ಹಂತವು ಭೌತಿಕ ಸೋಂಕಿನಿಂದ ಸಂಪೂರ್ಣವಾಗಿ ಮುಕ್ತವಾಗಿರುತ್ತದೆ. ಈ ಸೋಂಕಿನ ಅತ್ಯಂತ ಅಪಾಯದ ಮುಖವೆಂದರೆ ಕಾಮ ಅಥವಾ ಲೈಂಗಿಕ ಜೀವನ. ಭಕ್ತಿ ಪರಾಂ ಎಂಬ ಭಕ್ತಿಪೂರ್ವಕ ಸೇವೆಯು ಎಷ್ಟು ಶಕ್ತವಾದದ್ದು ಎಂದರೆ ಮನುಷ್ಯನು ಈ ದಿಕ್ಕಿನಲ್ಲಿ ಮುಂದುವರಿದಷ್ಟೂ ಭೌತಿಕ ಜೀವನದ ಆಕರ್ಷಣೆಯು ಕಡಿಮೆಯಾಗುತ್ತದೆ. ರಾಸಲೀಲಾ ನೃತ್ಯದ ವೃತ್ತಾಂತವನ್ನು ಕೇಳಿ ಅದರ ಫಲವನ್ನು ಪಡೆದುಕೊಳ್ಳುವವನು ನಿಶ್ಚಯವಾಗಿಯೂ ಅಲೌಕಿಕ ಸ್ಥಾನವನ್ನು ಪಡೆಯುವನು. ವಾಸ್ತವವಾಗಿ ಕಾಮದ ಎಲ್ಲ ಗುರುತುಗಳು ಅವನ ಹೃದಯದಿಂದ ತೊಳೆದು ಹೋಗುವುದು. ಭಗವದ್ಗೀತೆಯ ಪ್ರಕಾರ ಬ್ರಹ್ಮನ ದಿನ ಮತ್ತು ಬ್ರಹ್ಮನ ರಾತ್ರಿ ಎಂದರೆ 43 ಲಕ್ಷವನ್ನು 1,000 ಗುಣಿಸಿದಷ್ಟು ಸೌರಮಾನ ವರ್ಷಗಳು ಎಂದು ಶ್ರೀ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಹೇಳುತ್ತಾರೆ. ಅವರ ಅಭಿಪ್ರಾಯದಲ್ಲಿ ರಾಸನೃತ್ಯವು ಬ್ರಹ್ಮನ ರಾತ್ರಿಯ ದೀರ್ಘ ಅವಧಿಯಲ್ಲಿ ನಡೆಯಿತು. ಆದರೆ ಗೋಪಿಯರಿಗೆ ಅದು ತಿಳಿಯಲಿಲ್ಲ. ಅವರ ಅಪೇಕ್ಷೆಯನ್ನು ನಡೆಸಿಕೊಡಲು ಇಷ್ಟು ದೀರ್ಘ ಕಾಲಾವಧಿಯನ್ನು ಒಳಗೊಳ್ಳುವಂತೆ ಕೃಷ್ಣನು ರಾತ್ರಿಯನ್ನು ವಿಸ್ತರಿಸಿದನು. ಇದು ಹೇಗೆ ಸಾಧ್ಯ ಎಂದು ಕೇಳಬಹುದು. ಒಂದು ಸಣ್ಣ ಹಗ್ಗದಿಂದ ಕಟ್ಟಿದರೂ ಕೃಷ್ಣನು ತನ್ನ ತಾಯಿಗೆ ಇಡೀ ವಿಶ್ವವನ್ನು ತನ್ನ ಬಾಯಿಯಲ್ಲಿ ತೋರಿಸಿದ ಎಂದು ವಿಶ್ವನಾಥ ಚಕ್ರವರ್ತಿ ಠಾಕೂರರು ನಮಗೆ ನೆನಪು ಕೊಡುತ್ತಾರೆ. ಇದು ಹೇಗೆ ಸಾಧ್ಯವಾಯಿತು? ತನ್ನ ಭಕ್ತರ ಸಂತೋಷಕ್ಕಾಗಿ ಅವನು ಏನನ್ನೇ ಆದರೂ ಮಾಡಬಲ್ಲ ಎನ್ನುವುದೇ ಉತ್ತರ. ಗೋಪಿಯರು ಕೃಷ್ಣನೊಡನೆ ಸುಖಿಸಬೇಕೆಂದು ಬಯಸಿದುದರಿಂದ ಅವರಿಗೆ ಅವನೊಡನೆ ದೀರ್ಘಕಾಲವನ್ನು ಕಳೆಯುವ ಅವಕಾಶವು ಲಭಿಸಿತು. ಇದು ಕೃಷ್ಣನ ಭರವಸೆಗೆ ಅನುಗುಣವಾಗಿತ್ತು. ಯಮುನಾ ನದಿಯ ಚೀರ್ಘಾಟ್ನಲ್ಲಿ ಗೋಪಿಯರು ಸ್ನಾನ ಮಾಡುತ್ತಿದ್ದಾಗ ಅವರ ಬಟ್ಟೆಗಳನ್ನು ಕದ್ದ ಕೃಷ್ಣನು ಮುಂದೆ ಎಂದಾದರೂ ಒಂದು ರಾತ್ರಿ ಅವರ ಆಸೆಯನ್ನು ಪೂರೈಸುವುದಾಗಿ ಭರವಸೆ ಇತ್ತ. ಆದುದರಿಂದ ಗೋಪಿಯರು ಒಂದು ರಾತ್ರಿಯನ್ನು ಅವನು ತಮ್ಮ ಪ್ರೀತಿಯ ಗಂಡ ಎನ್ನುವಂತೆ ಅವನೊಡನೆ ಕಳೆದರು. ಆದರೆ ಆ ರಾತ್ರಿಯು ಸಾಮಾನ್ಯ ರಾತ್ರಿಯಾಗಿರಲಿಲ್ಲ, ಅದು ಬ್ರಹ್ಮನ ಒಂದು ರಾತ್ರಿ, ಕೋಟಿ ಕೋಟಿ ವರ್ಷಗಳಷ್ಟು ಕಾಲದ ರಾತ್ರಿ. ಕೃಷ್ಣನೇ ಪರಮನಿಯಂತ್ರಕ, ಆದುದರಿಂದ ಅವನಿಗೆ ಎಲ್ಲವೂ ಸಾಧ್ಯ. ರಾಸನೃತ್ಯ ವರ್ಣನೆ ಎಂಬ 32ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು.